ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಥಾ ಸಂಗ್ರಹಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಪರ್ಷ್ಯಾದ ಕಥೆಯನ್ನು ಆಯ್ದುಕೊಂಡಿದ್ದೇನೆ. ಕಥೆಯ ಹೆಸರು ಕಾಹಾ ಪಕ್ಷಿ. ಯೂಫ್ರಿಟಿಸ್ ನದಿಯ ತೀರದ ಕಾಫಾ ಎಂಬ ಊರಿನಲ್ಲಿ ಒಬ್ಬ ಬಡ ಮೀನುಗಾರ ಇದ್ದ. ಅವನು ಯೂಫ್ರಿಟಿಸ್ ನದಿಯಲ್ಲಿ ಮೀನು ಹಿಡಿಯಲು ಹೋಗುತ್ತಿದ್ದ. ಅವನ ಬಲೆಗೆ ಹೆಚ್ಚು ಮೀನುಗಳು ಸಿಗುತ್ತಿರಲಿಲ್ಲ. ಹೀಗಾಗಿ ಅವನು ಮತ್ತು ಅವನ ಮನೆಯವರು ಯಾವಾಗಲೂ ಅರ್ಧ ಹೊಟ್ಟೆಯಲ್ಲೇ ಮಲಗುತ್ತಿದ್ದರು. ಒಂದು ಮಧ್ಯಾಹ್ನ ಅವನು ಮನೆಗೆ ಹೋಗುತ್ತಿದ್ದಾಗ ಒಂದು ಹಕ್ಕಿ ಮರಿ ಚೀರುತ್ತಿರುವ ಶಬ್ದ ಕೇಳಿಸಿತು. ಅವನು ಶಬ್ದ ಬಂದ ಕಡೆ ನೋಡಿದ. ಅದೊಂದು ದೊಡ್ಡ ಗಾತ್ರದ ಪಕ್ಷಿಯಾಗಿತ್ತು. ಅದರ ರೂಪ ವಿಚಿತ್ರವಾಗಿತ್ತು. ನಾಲ್ಕು ಬೆಕ್ಕುಗಳು ಅದನ್ನು ಅಟ್ಟಾಡಿಸುತ್ತಿದ್ದವು. ಮೀನುಗಾರನಿಗೆ ಅಕ್ಕಿ ಮರಿಯನ್ನು ನೋಡಿ ಪಾಪ ಅನ್ನಿಸಿತು. ಅವನು ಕೋಲು ಬೀಸಿ ಬೆಕ್ಕುಗಳನ್ನು ಓಡಿಸಿದ. ಹಕ್ಕಿ ಮರಿಗೆ ಗಾಯವಾಗಿತ್ತು. ಅದರ ಗಾಯಕ್ಕೆ ಎಲೆಗಳ ಲೇಪ ಹಚ್ಚಿ ಹಾರೈಕೆ ಮಾಡಿದ. ಅಷ್ಟರಲ್ಲಿ ಅವನ ಮೇಲೆ ಕತ್ತಲು ಕವಿದಂತಾಯಿತು. ತಲೆ ಮೇಲೆ ಎತ್ತಿ ನೋಡಿದರೆ ಭಾರೀ ಗಾತ್ರದ ಪಕ್ಷಿ ಅವನ ಮೇಲೆ ರೆಕ್ಕೆ ಹರಡಿಸಿ ನಿಂತಿತ್ತು. ಅದು ಕೆಳಗೆ ಬಗ್ಗಿ ಅವನ ಕೈಯಲ್ಲಿದ್ದ ಮರಿಯನ್ನು ಕೊಕ್ಕಿನಲ್ಲಿ ಹಿಡಿದು ಮೇಲೆ ಹಾರಿತು. ಹಕ್ಕಿ ಮೇಲೆ ಹಾರಿದಾಗಲೇ ಅವನಿಗೆ ಅದರ ಪೂರ್ಣ ರೂಪ ಕಾಣಿಸಿತು. ಅದರ ಮೈ ಮೇಲೆ ಬೆಳ್ಳಿ ಮತ್ತು ಬಂಗಾರದ ಗರಿಗಳಿದ್ದವು. ಅದು ಕಾಹಾ ಅಕ್ಕಿ ಎಂದು ಮೀನುಗಾರನಿಗೆ ಅರಿವಾಯಿತು. ಕಾಹಾ ಅಕ್ಕಿಯ ಬಗ್ಗೆ ಹಲವಾರು ಕಥೆಗಳಿದ್ದವು. ಅದು ದೇವತೆಗಳ ಊರಿನಲ್ಲಿ ವಾಸವಾಗಿರುತ್ತದೆ, ಕಷ್ಟದಲ್ಲಿರುವ ಮನುಷ್ಯರಿಗೆ ಸಹಾಯ ಮಾಡುತ್ತದೆ ಎಂದು ಜನರು ಹೇಳುತ್ತಿದ್ದರು. ಸಾಮಾನ್ಯವಾಗಿ ಅದು ಜನರ ಕಣ್ಣಿಗೆ ಬೀಳುವುದಿಲ್ಲ, ಅದನ್ನು ನೋಡಿದವರ ಅದೃಷ್ಟ ಖುಲಾಯಿಸುತ್ತದೆ ಎಂದು ಹೇಳುತ್ತಿದ್ದರು. ಮರುದಿನ ಅವನು ಎಂದಿನಂತೆ ಮೀನು ಹಿಡಿಯಲು ಕುಳಿತಿದ್ದ. ಆಗಲೇ ಅವನಿಗೇನೋ ಕೇಳಿಸಿದಂತಾಯಿತು. ಮೇಲೆ ಕಾಹಾ ಅಕ್ಕಿ ರೆಕ್ಕೆ ಬಿಡಿಸಿ ನಿಂತಿತ್ತು. ಅದು ಹತ್ತಾರು ದೊಡ್ಡ ಮೀನುಗಳನ್ನು ಅವನ ಪಕ್ಕದಲ್ಲಿ ಎಸೆದು ಹಾರಿ ಹೋಯಿತು. ಅವು ಅಪರೂಪದ ಮೀನುಗಳಾಗಿದ್ದವು. ಮೀನುಗಾರ ಅವುಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ದು ಭಾರೀ ಬೆಲೆಗೆ ಮಾರಿದ. ಅಂದಿನಿಂದ ಕಾಹಾ ಹಕ್ಕಿ ಎರಡು ಮೂರು ದಿನಕ್ಕೊಮ್ಮೆ ಅವನಿಗೆ ದೊಡ್ಡ ಜಾತಿಯ ಮೀನುಗಳನ್ನು ತಂದುಕೊಡುತ್ತಿತ್ತು. ಅವನಿಗೆ ಕೈ ತುಂಬ ಸಂಪಾದನೆಯೂ ಆಗುತ್ತಿತ್ತು. ಅವನ ಮನೆಯವರೆಲ್ಲ ಸಂತೋಷದಿಂದ ಜೀವನ ಸಾಗಿಸತೊಡಗಿದರು. ಒಂದು ದಿನ ಅವನು ಮಾರುಕಟ್ಟೆಯಲ್ಲಿ ಕುಳಿತಿರುವಾಗ ರಾಜಭಟ್ಟರು ಬಂದರು.
ಕೇಳ್ರಪ್ಪೋ ಕೇಳಿ, ಯಾರಾದರೂ ಕಾಹಾ ಅಕ್ಕಿಯನ್ನು ಹಿಡಿದುಕೊಟ್ಟರೆ ಅವರಿಗೆ ಸುಲ್ತಾನರು ಅರ್ಧ ರಾಜ್ಯವನ್ನು ಬಹುಮಾನವಾಗಿ ಕೊಡ್ತಾರಂತೆ
ಎಂದು ಡಂಗೂರ ಸಾರಿದರು. ಮೀನುಗಾರನಿಗೆ ಆಶ್ಚರ್ಯವಾಯಿತು. ಸುಲ್ತಾನರಿಗೆ ಕಾಹಾ ಅಕ್ಕಿ ಏಕೆ ಬೇಕು ಎಂದು ಕೇಳಿದ.
ರಾಜಕುಮಾರನ ದೃಷ್ಟಿ ಹೊರಟು ಹೋಗಿದೆ. ಕಾಹಾ ಅಕ್ಕಿಯ ರಕ್ತದಿಂದ ಮಾತ್ರ ಅವನ ಚಿಕಿತ್ಸೆ ಸಾಧ್ಯ ಎಂದು ಹಕೀಮರು ಹೇಳಿದ್ದಾರೆ
ಎಂದು ಒಬ್ಬ ಸೈನಿಕ ಹೇಳಿದ. ಕಾಹಾ ಅಕ್ಕಿಯನ್ನು ಹೇಗೆ ಹಿಡಿಯುವುದು ಎಂದು ನನಗೆ ಗೊತ್ತು ಎಂದು ಮೀನುಗಾರ ಉದ್ಗರಿಸಿದ. ಆದರೆ ಅವನ ಮನಸ್ಸಿನಲ್ಲಿ ಪಶ್ಚಾತ್ತಾಪವಾಯಿತು. ಛೇ, ಕಾಹಾ ಅಕ್ಕಿಯಿಂದಾಗಿ ನನ್ನ ಜೀವನ ಸುಖಮಯವಾಗಿದೆ, ನಾನು ಅದಕ್ಕೆ ಮೋಸ ಮಾಡಬಾರದು ಎಂದು ಯೋಚಿಸಿದ.
ಏನ್ ಹೇಳ್ದಿ, ಕಾಹಾ ಅಕ್ಕಿ ಎಲ್ಲಿ ಸಿಗುತ್ತೆ
ಎಂದು ಭಟ್ಟರು ಕೇಳಿದರು. ಇಲ್ಲ ಇಲ್ಲ, ನಾನು ಬಾಯಿ ತಪ್ಪು ಹೇಳ್ದೆ ಅಷ್ಟೇ ಎಂದು ಮೀನುಗಾರ ಅಲ್ಲಿಂದ ನುಣುಚಿಕೊಳ್ಳಲು ಪ್ರಯತ್ನಿಸಿದ. ಆದರೆ ರಾಜಭಟ್ಟರು ಅವನನ್ನು ಹಿಡಿದು ಸುಲ್ತಾನನ ಬಳಿಗೆ ಒಯ್ದರು.
ಕಾಹಾ ಅಕ್ಕಿಯನ್ನು ಹಿಡಿಯುವುದು ಹೇಗೆಂದು ಇವನಿಗೆ ಗೊತ್ತು, ಹಾಗೆಂದು ಇವನೇ ಹೇಳಿದ್ದಾನೆ
ಎಂದರು. ಹಾಗಿದ್ದರೆ ನನಗೆ ಅದನ್ನು ಹಿಡಿದುಕೊಡು, ಅದರಿಂದ ನನ್ನ ಮಗನ ದೃಷ್ಟಿ ಮರಳುತ್ತದೆ, ರಾಜ್ಯದ ಉತ್ತರಾಧಿಕಾರಿ ಬದುಕುತ್ತಾನೆ, ರಾಜ್ಯದ ಜನರೆಲ್ಲ ಸಂತೋಷದಿಂದ ಇರುತ್ತಾರೆ ಎಂದು ಸುಲ್ತಾನ ಹೇಳಿದ. ಮೀನುಗಾರನಿಗೆ ಸಂಕಟದಲ್ಲಿ ಸಿಲುಕಿದಂತಾಯಿತು. ಒಡೆಯ, ಕಾಹ ಹಕ್ಕಿ ಭಾರಿ ದೊಡ್ಡದು, ಅದನ್ನು ಹಿಡಿಯುವುದು ಅಸಾಧ್ಯ. ಅದನ್ನು ಹಿಡಿಯಲು ಕನಿಷ್ಠ 200 ಜನರಾದರೂ ಬೇಕು ಎಂದ. ಸರಿ, ನಿನಗೆ 200 ಆಳುಗಳನ್ನು ಕೊಡುತ್ತೇನೆ, ಅದನ್ನು ಹಿಡಿದುಕೊಡು ಎಂದ ಸುಲ್ತಾನ. ಅದು ಚತುರ ಪಕ್ಷಿ, ಅದು ನೆಲದ ಮೇಲೆ ಇಳಿಯುವುದೇ ಇಲ್ಲ, ಅದನ್ನು ಹಿಡಿಯಲು ಭಾರಿ ಚಾತುರ್ಯ ಬೇಕು ಎಂದು ಮೀನುಗಾರ ಹೇಳಿದ. ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಸುಲ್ತಾನನಿಗೆ ಕೋಪ ಬಂತು. ಚಾತುರ್ಯ ಬೇಕಿದ್ದರೆ ಚಾತುರ್ಯ ಬಳಸು, ಏನಾದರೂ ಮಾಡಿ ಹಕ್ಕಿಯನ್ನು ಹಿಡಿದು ತಾ, ಇಲ್ಲದಿದ್ದರೆ ನಿನ್ನ ಮನೆಯವರನ್ನೆಲ್ಲ ಗಲ್ಲಿಗೇರಿಸುತ್ತೇನೆ ಎಂದು ಗದರಿದ. ಮೀನುಗಾರನಿಗೆ ಬೇರೆ ದಾರಿಯೇ ಇರಲಿಲ್ಲ. ಅವನು ಸುಲ್ತಾನನ ಆಳುಗಳ ಜೊತೆಗೆ ಮನೆಗೆ ಹೋದ. ಮನೆಯಲ್ಲಿ ಹೆಂಡತಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದ. ನೀನು ಹೆದರಬೇಡ, ಈ ಕೆಲಸ ಆಗುತ್ತದೆ. ನಾಳೆ ಕಾಹ ಹಕ್ಕಿ ಬಂದಾಗ ಅದನ್ನು ಮನೆಗೆ ಔತಣಕ್ಕೆ ಕರಿ. ಅದು ಕೆಳಗೆ ಇಳಿದು ಬಂದಾಗ ಇವರೆಲ್ಲ ಸೇರಿ ಅದನ್ನು ಹಿಡಿಯಲಿ ಎಂದು ಹೆಂಡತಿ ಹೇಳಿದಳು. ಮೀನುಗಾರ ಸುಲ್ತಾನನ ಆಳುಗಳನ್ನು ತನ್ನ ಮನೆಯ ಸುತ್ತ ಕಲ್ಲು ಬಂಡೆಗಳ ಮರೆಯಲ್ಲಿ ಬಚ್ಚಿಟ್ಟುಕೊಳ್ಳಲು ಹೇಳಿದ. ಮರುದಿನ ಅವನ ಹೆಂಡತಿ ಔತಣ ತಯಾರಿಸಿ ಮನೆಯ ಹೊರಗೆ ದೊಡ್ಡ ತಾಟುಗಳಲ್ಲಿ ಇರಿಸಿದಳು. ಮೀನುಗಾರ ನದಿಯ ಬಳಿ ಹೋದಾಗ ಕಾಹ ಹಕ್ಕಿ ಬಂತು. ಮೀನುಗಾರ ಅದನ್ನು ಮನೆಗೆ ಔತಣಕ್ಕೆ ಆಮಂತ್ರಿಸಿದ.
ಇಷ್ಟು ದಿನ ನನ್ನನ್ನು ಔತಣಕ್ಕೆ ಕರೆಯಲೇ ಇಲ್ಲ, ಈಗ ಯಾಕೆ ಕರೆಯುತ್ತಿದ್ದಿ
ಎಂದು ಕಾಹ ಹಕ್ಕಿ ಕೇಳಿತು. ನಿನ್ನಿಂದಾಗಿ ನಾವು ಸುಖವಾಗಿ ಜೀವಿಸುತ್ತಿದ್ದೇವೆ, ನಿನಗೆ ಕೃತಜ್ಞತೆ ಅರ್ಪಿಸಬೇಕೆಂದು ಮನೆಯವಳು ಹೇಳಿದಳು. ಅದಕ್ಕೆ ಕರೆಯುತ್ತಿದ್ದೇನೆ, ನನ್ನ ಮನೆಯ ಅಂಗಳದಲ್ಲಿ ನಿನಗೆ ಔತಣ ತಯಾರಾಗಿದೆ ಎಂದ ಮೀನುಗಾರ. ಕಾಹ ಹಕ್ಕಿ ಔತಣಕ್ಕೆ ಬರಲು ಒಪ್ಪಿಕೊಂಡಿತು. ಮೀನುಗಾರ ಮನೆಗೆ ನಡೆದಾಗ ಅವನ ಹಿಂದೆಯೇ ಹಾರಿತು. ಮನೆಯ ಅಂಗಳದಲ್ಲಿ ಔತಣದ ತಾಟುಗಳ ಬಳಿ ನಿಂತು ಮೀನುಗಾರ ಅದನ್ನು ಮತ್ತೊಮ್ಮೆ ಕರೆದ. ಕಾಹ ಹಕ್ಕಿ ಕೆಳಗೆ ಬಂದು ಅವನ ಬಳಿ ಕುಳಿತಿತು. ಆಗಲೇ ಮೀನುಗಾರ ಅದರ ಕಾಲುಗಳನ್ನು ಹಿಡಿದುಕೊಂಡ.
ಬನ್ನಿ, ಬೇಗ ಬನ್ನಿ ಎಂದು ಕಿರುಚಿದ.
200 ಜನ ಆಳುಗಳು ಬಂಡೆಗಳ ಮರೆಯಿಂದ ಹೊರಗೆ ನೆಗೆದು ಓಡಿ ಬಂದರು. ಏನೋ ಕುತಂತ್ರ ನಡೆದಿದೆ ಎಂದು ಕಾಹ ಹಕ್ಕಿಗೆ ಅರಿವಾಯಿತು. ಅದು ತನ್ನ ರೆಕ್ಕೆಗಳನ್ನು ಅಗಲಿಸಿ ಮೇಲಕ್ಕೆ ನೆಗೆಯಿತು. ಮೀನುಗಾರ ಅದರ ಕಾಲುಗಳನ್ನು ಹಿಡಿದು ಮೇಲೇರಿದ.
ಹಿಡಿಯಿರಿ, ನನ್ನನ್ನು ಹಿಡಿದುಕೊಳ್ಳಿ ಎಂದು ಮೀನುಗಾರ ಕಿರುಚಿದ.
ಸುಲ್ತಾನನ ಒಬ್ಬ ಆಳು ಅವನ ಕಾಲುಗಳನ್ನು ಹಿಡಿದುಕೊಂಡ. ಅವನು ಮೇಲಕ್ಕೇರಿದ. ಅವನ ಹಿಂದೆ ಇನ್ನೊಬ್ಬ, ಹೀಗೆ ಮತ್ತೊಬ್ಬ ಹಿಡಿದುಕೊಂಡರು. ಎಲ್ಲರನ್ನು ಎತ್ತಿಕೊಂಡು ಕಾಹ ಹಕ್ಕಿ ಮೇಲೆ ಹಾರಿತು. ಅದರ ಕೆಳಗೆ ಮೀನುಗಾರ ಮತ್ತು ಆಳುಗಳು ಉದ್ದ ಬಾಲದಂತೆ ನೇತಾಡತೊಡಗಿದರು. ಬಾಲದ ಕೊನೆಯಲ್ಲಿದ್ದ ಆಳು ಕೆಳಗೆ ನೋಡಿದ. ಕಾಲ ಕೆಳಗೆ ನೆಲ ಇಲ್ಲದ್ದು ನೋಡಿ ಅವನಿಗೆ ಭಯವಾಯಿತು. ಭಯದಲ್ಲಿ ನಡುಗುತ್ತಾ ಕೈ ಬಿಟ್ಟು ಮರುಕ್ಷಣವೇ ನೆಲಕ್ಕೆ ಅಪ್ಪಳಿಸಿ ಬಿದ್ದ. ಅವನ ಹಿಂದೆ ಇನ್ನೊಬ್ಬ, ಮತ್ತೊಬ್ಬ ಆಳು ಕೈ ಬಿಟ್ಟರು. ಕೊನೆಯಲ್ಲಿ ಮೀನುಗಾರ ಮಾತ್ರ ಹಕ್ಕಿಯ ಕಾಲನ್ನು ಹಿಡಿದು ನೇತಾಡುತ್ತಿದ್ದ. ಕಾಹ ಹಕ್ಕಿ ಅವನನ್ನು ಎತ್ತುಕೊಂಡು ಎಲ್ಲಿಗೋ ಹೋಯಿತು. ಆ ದಿನದಿಂದ ಕಾಹ ಹಕ್ಕಿ ಯಾರ ಕಣ್ಣಿಗೂ ಬೀಳಲಿಲ್ಲ. ಭೂಮಿಯ ಜನರೆಲ್ಲ ದುರಾಸೆಯನ್ನು ತ್ಯಜಿಸಿದಾಗ ಮಾತ್ರ ಅದು ಮರಳಿ ಬರುತ್ತದೆ ಎನ್ನುತ್ತಾರೆ. ಈ ಕಥೆಗೆ ಧ್ವನಿಗೂಡಿಸಿದವರು ಕಾಹ ಪಕ್ಷಿಯಾಗಿ ಮಾಸ್ಟರ್ ಯದುನಂದನ್, ಹಾಗೂ ಡಂಗೂರದವರಾಗಿ ಡಾಕ್ಟರ್ ಚೇತನ್ ಕುಮಾರ್, ಹಾಗೂ ನಿರೂಪಕಿಯಾಗಿ ನಾನು ಡಾಕ್ಟರ್ ನೇತ್ರಾವತಿ. ಇನ್ನೂ ಸ್ವಾರಸ್ಯಕರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಅನಿಸಿಕೆಗಳನ್ನು drnetharavathiar@gmail.com ಗೆ ಕಳುಹಿಸಿ. ಧನ್ಯವಾದಗಳು.